ಅಧ್ಯಾಯ 16. ನೀವು ನಂಬಿಕೆ ಕಳ್ಕೊಳ್ಬಾರ್ದು ಅಂತ ಈ ಎಲ್ಲ ವಿಷಯ ಹೇಳ್ತಾ ಇದ್ದೀನಿ. ಜನ ನಿಮ್ಮನ್ನ ಸಭಾಮಂದಿರದಿಂದ ಹೊರಗೆ ಹಾಕ್ತಾರೆ. ನಿಮ್ಮ ಪ್ರಾಣ ತೆಗೆಯುವವರು ದೇವರ ಪವಿತ್ರ ಸೇವೆ ಮಾಡಿದ್ದೀನಿ ಅಂತ ನೆನೆಸೋ ಕಾಲ ಬರುತ್ತೆ. ಅವರಿಗೆ ನನ್ನ ಬಗ್ಗೆ ಆಗಲಿ ನನ್ನ ಅಪ್ಪನ ಬಗ್ಗೆ ಆಗಲಿ ಗೊತ್ತಿಲ್ಲ, ಅದಕ್ಕೆ ಹಾಗೆ ಮಾಡ್ತಾರೆ. ಹಾಗಿದ್ರೂ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಂತ ಪರಿಸ್ಥಿತಿ ಬಂದಾಗ ಏಸು ಇದನ್ನೆಲ್ಲ ಹೇಳಿದ್ನಲ್ವಾ ಅಂತ ನೀವು ನೆನಪಿಸ್ಕೋಬೇಕು. ಇದನ್ನೆಲ್ಲ ನಾನು ಮುಂಚೆನೆ ಹೇಳಲಿಲ್ಲ, ಯಾಕಂದ್ರೆ ಆಗ ನಿಮ್ಮ ಜೊತೆ ನಾನಿದ್ದೆ. ಆದರೆ ಈಗ ನನ್ನನ್ನು ಕಳಿಸಿದ ಅಪ್ಪನ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ನೀವ್ಯಾರು ಯಾಕೆ ಕೇಳ್ತಾ ಇಲ್ಲ? ಯಾಕಂದ್ರೆ ಈ ವಿಷಯ ಕೇಳಿ ನಿಮಗೆ ತುಂಬಾ ಬೇಜಾರಾಗಿದೆ. ಆದ್ರೆ ನಿಜ ಹೇಳ್ತೀನಿ, ನಾನು ಹೋಗ್ತಿರೋದು ನಿಮ್ಮ ಪ್ರಯೋಜನಕ್ಕೆ. ನಾನು ಹೋಗದಿದ್ರೆ ಆ ಸಹಾಯಕ ನಿಮ್ಮ ಹತ್ರ ಬರಲ್ಲ. ನಾನು ಹೋದ್ರೇನೆ ಅವನನ್ನ ನಿಮ್ಮ ಹತ್ರ ಕಳಿಸೋಕಾಗೋದು. ಆ ಸಹಾಯಕ ಬಂದಾಗ ಎಲ್ಲ ಜನರಿಗೆ ಪಾಪ ಅಂದ್ರೇನು, ಒಳ್ಳೆ ಕೆಲಸಗಳಂದ್ರೇನು, ದೇವರು ಕೊಡೋ ಶಿಕ್ಷೆ ಏನು ಅಂತ ಚೆನ್ನಾಗಿ ಅರ್ಥ ಮಾಡಿಸ್ತಾನೆ. ಮೊದಲು ಪಾಪದ ಬಗ್ಗೆ ಅರ್ಥ ಮಾಡಿಸ್ತಾನೆ, ಯಾಕಂದ್ರೆ ಜನರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಒಳ್ಳೆ ಕೆಲಸಗಳನ್ನ ಅರ್ಥ ಮಾಡಿಸ್ತಾನೆ, ಯಾಕಂದ್ರೆ ನಾನು ಅಪ್ಪನ ಹತ್ರ ಹೋಗೋದ್ರಿಂದ ಇನ್ನು ಮುಂದೆ ನಿಮಗೆ ನನ್ನನ್ನು ನೋಡಕ್ಕಾಗಲ್ಲ. ಆಮೇಲೆ ಲೋಕದ ನಾಯಕನಿಗೆ ಕೊಡೋ ಶಿಕ್ಷೆ ಏನಂತ ಅರ್ಥ ಮಾಡಿಸ್ತಾನೆ, ಯಾಕಂದ್ರೆ ಅವನಿಗೆ ಆ ಶಿಕ್ಷೆ ಏನಂತ ಈಗಾಗಲೇ ದೇವರು ಹೇಳಿದ್ದಾನೆ. ಹೇಳೋಕೆ ಇನ್ನು ತುಂಬಾ ವಿಷಯ ಇದೆ, ಆದರೆ ಈಗ ನಿಮ್ಗೆ ಅದನ್ನೆಲ್ಲ ಅರ್ಥ ಮಾಡ್ಕೊಳಕಾಗಲ್ಲ. ಆ ಸಹಾಯಕ ಅಂದ್ರೆ ಸತ್ಯ ಯಾವುದಂತ ತೋರಿಸೋ ಪವಿತ್ರ ಶಕ್ತಿ ಬಂದಾಗ ಸತ್ಯವನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಸಹಾಯ ಮಾಡ್ತಾನೆ. ಯಾಕಂದ್ರೆ ಆ ಸಹಾಯಕ ತನ್ನ ಸ್ವಂತ ವಿಚಾರಗಳನ್ನ ಮಾತಾಡದೆ ದೇವರಿಂದ ಕೇಳಿಸ್ಕೊಂಡಿದ್ದನ್ನೇ ಮಾತಾಡ್ತಾನೆ. ಮುಂದೆ ಆಗೋ ವಿಷಯಗಳನ್ನ ನಿಮ್ಗೆ ಹೇಳ್ತಾನೆ. ಆ ಸಹಾಯಕ ಬರುವಾಗ ನನಗೆ ಗೌರವ ಸಿಗುತ್ತೆ, ಯಾಕಂದ್ರೆ ನನ್ನ ಹತ್ರ ಕೇಳಿಸ್ಕೊಂಡಿದ್ದನ್ನೇ ಅವನು ನಿಮಗೆ ಹೇಳ್ತಾನೆ. ನನ್ನ ಅಪ್ಪನ ಹತ್ರ ಇರೋದೆಲ್ಲ ನನ್ನದೇ, ಅದಕ್ಕೆ ನಾನು ನನ್ನ ಹತ್ರ ಕೇಳಿಸ್ಕೊಂಡಿದ್ದನ್ನೇ ನಿಮ್ಗೆ ಹೇಳ್ತಾನೆ ಅಂತ ಹೇಳ್ದೆ. ಸ್ವಲ್ಪ ಸಮಯ ಆದ್ಮೇಲೆ ನೀವು ನನ್ನನ್ನು ನೋಡಲ್ಲ, ಸ್ವಲ್ಪ ಸಮಯ ಆದ್ಮೇಲೆ ನನ್ನನ್ನು ನೋಡ್ತೀರಾ. ಆಗ ಕೆಲವು ಶಿಷ್ಯರು, ಯೇಸು ಸ್ವಲ್ಪ ಸಮಯ ಆದ್ಮೇಲೆ ನೀವು ನನ್ನನ್ನು ನೋಡಲ್ಲ, ಆದ್ರೆ ಇನ್ನು ಸ್ವಲ್ಪ ಸಮಯ ಆದ್ಮೇಲೆ ನನ್ನನ್ನು ನೋಡ್ತೀರಾ, ಮತ್ತು ನಾನು ಅಪ್ಪನ ಹತ್ರ ಹೋಗೋದ್ರಿಂದ ಅಂತ ಹೇಳ್ತಿದ್ದಾನಲ್ಲ, ಅದರ ಅರ್ಥ ಏನು ಅಂತ ಮಾತಾಡ್ಕೊಂಡ್ರು. ಸ್ವಲ್ಪ ಸಮಯ ಆದ್ಮೇಲೆ ಅಂತ ಏಸು ಹೇಳ್ತಿರೋದ್ರ ಅರ್ಥ ಏನು, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾನೋ ಏನೋ ಅಂತ ಮಾತಾಡ್ಕೊಂಡ್ರು. ಶಿಷ್ಯರು ತನ್ನ ಹತ್ರ ಏನೋ ಕೇಳ್ಬೇಕಂತ ಇದ್ದಾರೆ ಅಂತ ಏಸುಗೆ ಗೊತ್ತಾಯ್ತು. ಆಗ ಏಸು, ಸ್ವಲ್ಪ ಸಮಯ ಆದ್ಮೇಲೆ ನೀವು ನನ್ನನ್ನು ನೋಡಲ್ಲ, ಆದ್ರೆ ಸ್ವಲ್ಪ ಸಮಯ ಆದ್ಮೇಲೆ ನನ್ನನ್ನು ನೋಡ್ತೀರಾ ಅಂತ ನಾನು ಹೇಳಿದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೀರಾ? ನಿಜ ಹೇಳ್ತೀನಿ, ನೀವು ದುಃಖದಿಂದ ಅಳ್ತೀರಾ, ಆದ್ರೆ ಲೋಕ ಸಂತೋಷ ಪಡುತ್ತೆ. ನೀವು ದುಃಖ ಪಡ್ತೀರಾ, ಆದರೆ ಆ ದುಃಖ ಸಂತೋಷವಾಗಿ ಬದಲಾಗುತ್ತೆ. ಒಬ್ಬ ಸ್ತ್ರೀಗೆ ಮಗು ಹುಟ್ಟೋ ಸಮಯ ಬಂದಾಗ ದುಃಖ ಪಡ್ತಾಳೆ, ಆದರೆ ಮಗು ಹುಟ್ಟಿದ ಮೇಲೆ ಆ ಮಗು ಮುಖ ನೋಡಿ ಸಂತೋಷದಿಂದ ದುಃಖವನ್ನ ಮರೆತು ಬಿಡ್ತಾಳೆ. ಅದೇ ತರ ನೀವು ಈಗ ದುಃಖ ಪಡ್ತಿದ್ದೀರಾ, ಆದರೆ ನೀವು ನನ್ನನ್ನು ಮತ್ತೆ ನೋಡ್ತೀರಾ, ಆಗ ನಿಮ್ಮ ಮನಸ್ಸು ಸಂತೋಷದಿಂದ ಉಕ್ಕುತ್ತೆ. ನಿಮ್ಮ ಆನಂದವನ್ನ ಯಾರು ಕಿತ್ಕೊಳ್ಳಕ್ಕೆ ಆಗಲ್ಲ. ಆ ದಿನ ನೀವು ನನಗೆ ಯಾವ ಪ್ರಶ್ನೆನೂ ಕೇಳಲ್ಲ. ನಿಜ ಹೇಳ್ತೀನಿ, ನೀವು ನನ್ನ ಅಪ್ಪನ ಹತ್ರ ನನ್ನ ಹೆಸರಲ್ಲಿ ಏನೇ ಬೇಡ್ಕೊಂಡ್ರು ಅದನ್ನ ಕೊಡ್ತಾನೆ. ಇಲ್ಲಿ ತನಕ ನೀವು ನನ್ನ ಹೆಸರಲ್ಲಿ ಏನೂ ಕೇಳಿಲ್ಲ, ಕೇಳಿ ನೋಡಿ, ಅದು ನಿಮಗೆ ಸಿಗುತ್ತೆ. ಆಗ ನಿಮಗೆ ತುಂಬಾ ಖುಷಿಯಾಗುತ್ತೆ. ನಾನು ತುಂಬಾ ವಿಷಯಗಳನ್ನ ಉದಾಹರಣೆಯಾಗಿ ಹೇಳ್ತಾ ಇದ್ದೆ, ಆದರೆ ಒಂದು ಸಮಯ ಬರುತ್ತೆ, ಆಗ ನಾನು ಉದಾಹರಣೆ ಬಳಸಿ ಹೇಳಲ್ಲ. ಬದಲಿಗೆ ನನ್ನ ಅಪ್ಪನ ಬಗ್ಗೆ ನೇರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ. ಆ ದಿನ ನೀವು ನನ್ನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀರಾ. ಅದರರ್ಥ ನಾನು ನಿಮಗೋಸ್ಕರ ಅಪ್ಪನ ಹತ್ರ ಬೇಡ್ಕೊಳ್ಳಲ್ಲ ಅಂತಲ್ಲ, ನಾನು ಬೇಡ್ಕೊಳ್ತೀನಿ. ಅಪ್ಪನಿಗೂ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಯಾಕಂದ್ರೆ ನೀವು ನನ್ನನ್ನ ಪ್ರೀತಿಸಿದ್ರಿ, ನಾನು ದೇವರ ಪ್ರತಿನಿಧಿ ಅಂತ ನಂಬಿದ್ರಿ. ನಾನು ಅಪ್ಪನ ಪ್ರತಿನಿಧಿಯಾಗಿ ಲೋಕಕ್ಕೆ ಬಂದೆ, ಈಗ ಈ ಲೋಕ ಬಿಟ್ಟು ಅಪ್ಪನ ಹತ್ರ ಹೋಗ್ತಾ ಇದ್ದೀನಿ ಅಂದನು. ಅದಕ್ಕೆ ಶಿಷ್ಯರು, ಈಗ ನೀನು ನೇರವಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀಯಾ, ಉದಾಹರಣೆ ಬಳಸಿ ಮಾತಾಡ್ತಿಲ್ಲ, ನಿನಗೆಲ್ಲ ಗೊತ್ತು ಅಂತ, ನಾವು ಯಾವುದೇ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ಈಗ ಅರ್ಥ ಆಯ್ತು. ಹಾಗಾಗಿ ನೀನು ದೇವರಿಂದ ಬಂದಿದ್ದೀಯಾ ಅಂತ ನಂಬ್ತೀವಿ ಅಂದ್ರು. ಏಸು ಅವರಿಗೆ, ಈಗ ನಂಬ್ತಿದ್ದೀರಾ? ನೋಡಿ, ಒಂದು ಸಮಯ ಬರುತ್ತೆ, ಆ ಸಮಯ ಈಗಾಗಲೇ ಬಂದಿದೆ. ನೀವೆಲ್ಲ ನನ್ನನ್ನು ಬಿಟ್ಟು ನಿಮ್ಮ ನಿಮ್ಮ ಮನೆಗೆ ಓಡಿ ಹೋಗ್ತೀರಾ, ಆದರೆ ನಾನು ಒಂಟಿಯಲ್ಲ, ನನ್ನ ಜೊತೆ ನನ್ನ ಅಪ್ಪ ಇದ್ದಾನೆ. ನನ್ನಿಂದಾಗಿ ನಿಮಗೆ ಶಾಂತಿ ಸಿಗಲಿ ಅಂತಾನೆ ಇದೆಲ್ಲ ಹೇಳಿದೆ. ಲೋಕದಲ್ಲಿ ನಿಮಗೆ ಕಷ್ಟ ತೊಂದರೆ ಬರುತ್ತೆ, ಆದರೆ ಭಯಪಡಬೇಡಿ, ಯಾಕಂದ್ರೆ ನಾನು ಈ ಲೋಕವನ್ನ ಗೆದ್ದಿದ್ದೀನಿ, ಧೈರ್ಯವಾಗಿರಿ ಅಂದನು.